ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಎರಡನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ ಒಂದನೇ ಘಟಕವನ್ನು ಪಾಠ ಮಾಡುವವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರಸಿಂಹನ್ ಎಂಎಸ್. ಈಗ ಕೇಳೋಣ ಐದನೇ ಸಂಚಿಕೆ.
ಶ್ರೋತೃ ವಿದ್ಯಾರ್ಥಿ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ. ಮೊದಲನೇ ಅಧ್ಯಾಯದ ಉಳಿದ ಭಾಗವನ್ನು ಅಭ್ಯಾಸ ಮಾಡಲಿಕ್ಕೆ ತಮಗೆಲ್ಲ ಸ್ವಾಗತ ಕೋರ್ತಾ, ರಾಷ್ಟ್ರೀಯ ವರಮಾನವನ್ನು ಅರ್ಥೈಸಿ ವ್ಯಾಖ್ಯಾನಿಸಿದ ನಂತರ ರಾಷ್ಟ್ರೀಯ ವರಮಾನದ ವಿವಿಧ ಪರಿಭಾವನೆಗಳನ್ನು, ಪರಿಕಲ್ಪನೆಗಳನ್ನು, ಕಾನ್ಸೆಪ್ಟ್ಸನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಇವುಗಳನ್ನು ಅಭ್ಯಾಸ ಮಾಡದೆ ಹೋದರೆ ನಮ್ಮ ಅಧ್ಯಯನ ಸಂಪೂರ್ಣವಾಗಲ್ಲ, ಪರಿಪೂರ್ಣವಾಗಲ್ಲ. ಪಠ್ಯಕ್ರಮದಲ್ಲಿ ನಮೂದಿಸಿರೋ ಪ್ರಕಾರ ರಾಷ್ಟ್ರೀಯ ವರಮಾನದ ವಿವಿಧ ಪರಿಭಾವನೆಗಳಲ್ಲಿ, ಪರಿಕಲ್ಪನೆಗಳಲ್ಲಿ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್, NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, NI ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ರಾಷ್ಟ್ರೀಯ ವರಮಾನ, PI ಪರ್ಸನಲ್ ಇನ್ಕಮ್, DI ಡಿಸ್ಪೋಸಬಲ್ ಇನ್ಕಮ್. ಅಂದರೆ GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಅಂದರೆ ಒಟ್ಟು ದೇಶೀಯ ಉತ್ಪನ್ನ, GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನ, NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಿವ್ವಳ ದೇಶೀಯ ಉತ್ಪನ್ನ, PI ಪರ್ಸನಲ್ ಇನ್ಕಮ್ ವೈಯಕ್ತಿಕ ವರಮಾನ, DI ಡಿಸ್ಪೋಸಬಲ್ ಇನ್ಕಮ್ ವಿನಿಯೋಗಿಸಬಹುದಾದ, ಖರ್ಚು ಮಾಡಬಹುದಾದ ವರಮಾನ ಅಂತ ತಿಳ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ GNP ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮಿತ್ರರೇ, ಈ ಪದಗಳನ್ನೆಲ್ಲ, ಈ ಪರಿಕಲ್ಪನೆಗಳನ್ನೆಲ್ಲ ಮಾಧ್ಯಮಗಳಲ್ಲಿ ಪ್ರಾಸಂಗಿಕವಾಗಿ ಬಳಸ್ತಾನೇ ಇರ್ತಾರೆ. ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡದೇ ಇರತಕ್ಕಂಥವ್ರಿಗೆ ಇವುಗಳ ನಡುವಿನ ವ್ಯತ್ಯಾಸಗಳು ತಿಳಿಯೋದಿಲ್ಲ. ನಾವು ನೀವೆಲ್ಲ ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇರೋದರಿಂದ GNP ಆಗಲಿ, GDP ಆಗಲಿ, NNP ಆಗಲಿ, NDP ಆಗಲಿ, PI ಆಗಲಿ, DI ಆಗಲಿ, ಇವುಗಳ ನಡುವೆ ಇರುವ ವ್ಯತ್ಯಾಸ ನಮಗೆ ನಿಖರವಾಗಿ ತಿಳಿದಿರಬೇಕಾದಂಥದ್ದು ಅತ್ಯವಶ್ಯಕ. ಆ ನಿಟ್ಟಿನಲ್ಲಿ GNP ಅರ್ಥವನ್ನು ತಿಳ್ಕೊಳ್ಳೋದಾದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಒಂದು ದೇಶದಲ್ಲಿ ಒಂದು ಗೊತ್ತಾದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರೆಯಲಾಗುತ್ತೆ. ಪುನಃ ಹೇಳ, ಒಂದು ದೇಶದಲ್ಲಿ ಒಂದು ಗೊತ್ತಾದ ಅವಧಿಯಲ್ಲಿ ಅಂದರೆ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳು, ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಇದನ್ನು, ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯ, ಮಾರುಕಟ್ಟೆಯ ಮೌಲ್ಯ. ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥ ಈ ಅರ್ಥದಲ್ಲಿ ಮೂರು ಅಂಶಗಳನ್ನು ಪ್ರಧಾನವಾಗಿ ನೀವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ರಾಷ್ಟ್ರೀಯ ಉತ್ಪನ್ನ, ರಾಷ್ಟ್ರೀಯ ಉತ್ಪನ್ನ, ರಾಷ್ಟ್ರೀಯ ವರಮಾನ, ಇವು ಕೇಳಿ 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 ನಿಮಗೆ ರಾಷ್ಟ್ರ ಅಂತಕ್ಕಂಥದ್ದನ್ನು ಪುನಃ ಪುನಃ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೇನೆ. ಹಾಗಾಗಿ ಒಂದು ಗೊತ್ತಾದ ಅವಧಿ, ಅಂತಿಮ ಸರಕು ಮತ್ತು ಸೇವೆಗಳು, ಮಾರುಕಟ್ಟೆಯ ಮೌಲ್ಯ, ಈ ಮೂರು ಪ್ರಧಾನವಾದಂಥ ಅಂಶಗಳಿಲ್ಲಿ. ನಾ ಹೇಳಿದ್ದೇನೆ, ಗೊತ್ತಾದ ಅವಧಿ ಅಂತಂದರೆ ಹಣಕಾಸಿನ ವರ್ಷ, ಆರ್ಥಿಕ ವರ್ಷ, April 1 ಮಾರ್ಚ್ 31 ನಾವು ಪ್ರಸ್ತುತದಲ್ಲಿ ಆಚರಣೆ ಮಾಡಿಕೊಂಡಿರೋ, ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಅವಧಿಯನ್ನು ಅಳವಡಿಸ್ಕೊಂಡಿದ್ದರೆ ಆ ಅವಧಿಗೆ ಸಂಬಂಧಪಟ್ಟಂಥದ್ದನ್ನು ಗೊತ್ತಾದ ಅವಧಿ ಅಂತ ಹೇಳ್ತೇವೆ. ಸೊ ಭಾಳ ಮುಖ್ಯವಾದಂಥದ್ದು ಗೊತ್ತಾದ ಅವಧಿಯಲ್ಲಿ ಅಂತಿಮ ಸರಕು ಮತ್ತು ಸೇವೆಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳು, ಒಂದು ದೇಶದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳು ನೇರವಾಗಿ ಏಕಾಏಕಿ ಗ್ರಾಹಕರಿಗೆ ಅನುಭೋಗಕ್ಕೆ ಲಭ್ಯವಾಗೋದಿಲ್ಲ. ಕಾರಣ, ಅವು ದಾಸ್ತಾನುಗಳ ರೂಪದಲ್ಲಿರ್ಬೋದು, ಸ್ಟಾಕ್ನ ರೂಪದಲ್ಲಿರ್ಬೋದು, ಮಾರಾಟಕ್ಕೆ ಲಭ್ಯವಾಗದೇ ಇರ್ಬೋದು, ಅಥವಾ ಉತ್ಪಾದನೆ ಮಾಡಿದಂಥ ವ್ಯಕ್ತಿ ತನ್ನ ಸ್ವಯಂ ಬಳಕೆಗೆ ಸ್ವ ಅನುಭೋಗಕ್ಕೆ ಇಟ್ಕೊಂಡಿರ್ಬೋದು, ಆಗ ಇತರರಿಗೆ ದೊರೆಯೋದಿಲ್ಲ. ಇದು ಒಂದು ಹಂತ, ಒಂದು ದೃಷ್ಟಿಕೋನ. ಇನ್ನೊಂದು ಕಡೆ, ಯಾವ ಸರಕುಗಳನ್ನು ಯಾವ ಸೇವೆಗಳನ್ನು ನೇರವಾಗಿ ಡೈರೆಕ್ಟಾಗಿ ಅನುಭೋಗ ಮಾಡೋದಕ್ಕೆ ಆಗುತ್ತೋ ಅವನ್ನು ಮಾತ್ರ ಅಂತಿಮ ಸರಕುಗಳು ಸೇವೆಗಳು ಅಂತ ಕರೀತೇವೆ. ಅಂತಿಮ ಸರಕು ಮತ್ತು ಸೇವೆಗಳನ್ನು ಸಿದ್ಧ ಸರಕುಗಳು ಅಂತ ಕೂಡ ಕರೆಯೋದು ವಾಡಿಕೆ. ಸಿದ್ಧವಾಗಿರ್ತಕ್ಕಂಥದ್ದು ಏನಕ್ಕೆ ಸಿದ್ಧವಾಗಿರೋದು? ಅನುಭೋಗಕ್ಕೆ ಸಿದ್ಧವಾಗಿರೋದು, ಅನುಭೋಗಕ್ಕೆ ಅಣಿಯಾಗಿರೋದು, ನೇರವಾಗಿ ಅನುಭೋಗ ಮಾಡೋಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಉದಾಹರಣೆಗೆ, ಸಿದ್ಧ ಉಡುಪುಗಳು ಅಂತ ಹೇಳ್ತೇವೆ, ಗಾರ್ಮೆಂಟ್ಸ್. ಸಿದ್ಧ ಉಡುಪುಗಳನ್ನು ಅಂಗಡಿನಲ್ಲೋಗಿ ಖರೀದಿ ಮಾಡಿ ಒಂದ್ಸರಿ ಟ್ರಯಲ್ ನೋಡಿ ನಮ್ಮ ಅಳತೆಗೆ ಸರಿ ಹೊಂದೋದಾದರೆ ನಾವು ಅದನ್ನು ಖರೀದಿ ಮಾಡಿಕೊಂಡು ಅಲ್ಲಿಂದಲೇ ಹಾಕ್ಕೊಂಬಂದ್ಬಿಡ್ತೀವಿ. ಇದು ಸಿದ್ಧ ಉಡುಪು ಅಂತ ಕರಿತೀವಿ. ನೋಡಿ, ಸಿದ್ಧ ಉಡುಪು ಹೇಗೆ ಎಲ್ಲ ಸಿದ್ಧವಾಗಿ ಹೋಗಿದೆ, ಐರನ್ ಆಗಿದೆ, ಕಚಾಗುಂಡಿ ಎಲ್ಲ ಮಾಡಿದ್ದಾರೆ, ನೀಟಾಗಿ ಪ್ಯಾಕ್ ಮಾಡಿದ್ದಾರೆ, ನಮಗೆ ಸರಿ ಹೊಂದುತ್ತೆ, ನೇರವಾಗಿ ಅದನ್ನು ಅನುಭೋಗ ಮಾಡ್ಬೋದು. ಅದೇ ಜವಳಿ ಆದರೆ, ಟೆಕ್ಸ್ಟೈಲ್ ಆದರೆ, ಜವಳಿ ಅಂಗಡಿನೇ ಬೇರೆ, ಸಿದ್ಧ ಉಡುಪುಗಳ ಗಾರ್ಮೆಂಟ್ಸ್ ಅಂಗಡಿನೇ ಬೇರೆ. ಜವಳಿ ಅಂಗಡಿಗೆ ಹೋದರೆ ನಮಗೆ ಬೇಕಾಗ್ತಕ್ಕಂತಹ ಅಳತೆಗೆ ಸಾಕಾಗುವಷ್ಟು ಬಟ್ಟೆಯನ್ನು ಖರೀದಿ ಮಾಡ್ತೀವಿ, ಟೈಲರ್ ಹತ್ರ ತೊಗೊಂಡೋಗಿ ಕೊಡ್ತೀವಿ, ಅವನು ಅಳತೆ ತೊಗೋತಾನೆ, ಕಟ್ ಮಾಡ್ತಾನೆ, ಸ್ಟಿಚ್ ಮಾಡ್ತಾನೆ, ಎಲ್ಲ ಮಾಡಿ ಅದಕ್ಕೆ ಬೇಕಾಗ್ತಕ್ಕಂಥ ಬಟನ್ಸ್ ಹಾಕೋದು, ಐರನ್ ಮಾಡೋದು ಎಲ್ಲ ಆದಾಗ ಅದು ನಾವು ತೊಡೋದಕ್ಕೆ ಉಡೋದಕ್ಕೆ ಸಿದ್ಧವಾಗುತ್ತೆ. ಅದನ್ನೇ ಅಂತಿಮ ಸರಕು ಅಂತ ಕರೆಯೋದು. ಆದ್ದರಿಂದ ಒಂದು ದೇಶದಲ್ಲಿ ಲಭ್ಯವಿರತಕ್ಕಂತಹ ಅಂತಿಮ ಸರಕುಗಳನ್ನು ಅಷ್ಟೇ ಪರಿಗಣಿಸ್ಬೇಕು. ಯಾವು ಅನುಭೋಗಕ್ಕೆ ನೇರವಾಗಿರ್ತವೋ, ಸಾಧ್ಯವಾಗ್ತವೋ ಅವುಗಳನ್ನು, ಫೈನಲ್ ಗೂಡ್ಸನ್ನು, ಅಂತಿಮ ಶ್ರೇಣಿಯ ಸರಕುಗಳನ್ನು. ಇನ್ನು ಮೂರನೇದು ಮಾರುಕಟ್ಟೆಯ ಮೌಲ್ಯ ಅಂತ. ಒಂದು ಗೊತ್ತಾದ ಅವಧಿ ಆಯಿತು, ಎರಡು ಅಂತಿಮ ಸರಕುಗಳು ಅಂದರೆ ಏನು ಅಂತ ಗೊತ್ತಾಯಿತು, ಸೇವೆಗಳು ಅಂದರೆ ಏನು ಅಂತ ಗೊತ್ತಾಯಿತು, ಮೂರನೇದು ಮಾರುಕಟ್ಟೆಯ ಮೌಲ್ಯ. ಯಾವ ಸರಕು ಮತ್ತು ಸೇವೆಗಳು ಗ್ರಾಹಕನಿಗೆ, ಅನುಭೋಗಿಗೆ ಅಂತಿಮವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂತಹ ಬೆಲೆ, ಹೋಲ್ಸೇಲ್ ಪ್ರೈಸೇ ಬೇರೆ, ನಿಮಗೆ ಗೊತ್ತಿದೆ ಸಗಟು ಬೆಲೆ ಅಂತ ಕರೀತೇವೆ. ಎಮ್ ಆರ್ ಪಿ ವಸ್ತುಗಳ ಮೇಲೆ ನಮೂದಿಸಿರುತ್ತೆ ನೋಡಿ, ಮ್ಯಾಕ್ಸಿಮಮ್ ರಿಟೈಲ್ ಪ್ರೈಸ್. ಇದು ಗ್ರಾಹಕನಿಗೆ ದೊರೆಯತಕ್ಕಂಥ ಬೆಲೆ. ಗ್ರಾಹಕ ಖರೀದಿ ಮಾಡಿದಾಗ ಏನು ಬೆಲೆ ಕೊಟ್ಟು ಖರೀದಿ ಮಾಡಿ ನೇರವಾಗಿ ಅನುಭೋಗ ಮಾಡೋದಕ್ಕೆ ಸಾಧ್ಯವಾಗ್ತದೋ ಅದನ್ನು ಮಾರುಕಟ್ಟೆಯ ಬೆಲೆ ಅಂತ ಕರಿತೀವಿ. ಸೊ ಆ ಮಾರುಕಟ್ಟೆಯ ಬೆಲೆಯನ್ನು, ಈ ಮೂರನ್ನು ವಿಶೇಷವಾಗಿ ಜಿ ಎನ್ ಪಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಆ ಅರ್ಥದಲ್ಲಿ ನಾವು ಎಚ್ಚರಿಕೆಯಿಂದ ಓದ್ಕೋಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ. ಆದ್ದರಿಂದ ಒಂದು ದೇಶದಲ್ಲಿ, ಒಂದು ಗೊತ್ತಾದ ಸಮಯದಲ್ಲಿ, ಗೊತ್ತಾದ ಅವಧಿಯಲ್ಲಿ, ಗೊತ್ತಾದ ವರ್ಷದಲ್ಲಿ, ಗೊತ್ತಾದ ಸಾಲಿನಲ್ಲಿ ಉತ್ಪಾದಿಸಲಾಗುವ ಎಲ್ಲ ರೀತಿಯ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಜಿ ಎನ್ ಪಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರೀತಿ. ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ, ಅಥವಾ ಇದನ್ನು ಒಂದು ಸಮೀಕರಣದ ಮೂಲಕ ವ್ಯಕ್ತಪಡಿಸೋದಾದರೆ, ಜಿ ಎನ್ ಪಿ ಈಸ್ ಈಕ್ವಲ್ ಟು ಎನ್ ಎನ್ ಪಿ ಪ್ಲಸ್ ಡಿಪ್ರಿಸಿಯೇಷನ್. ಹಾಗಂದರೆ ಜಿ ಎನ್ ಪಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮನಾಗಿದೆ ಅಂದರೆ, ಎನ್ ಎನ್ ಪಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದರೆ ಸವಕಳಿ. ಏನಾಗಂದರೆ ಸವಕಳಿ ಅಂದರೆ, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅನೇಕ ಬಂಡವಾಳ ಸರಕುಗಳು, ಬಂಡವಾಳ ಸರಕುಗಳು ಅಂದರೆ ಯಂತ್ರೋಪಕರಣಗಳು, ಯಂತ್ರೋಪಕರಣಗಳ ಬಿಡಿ ಭಾಗಗಳು ಸೌದೋಗ್ತವೆ, ಹಾಳಾಗ್ತವೆ, ಕೆಟ್ಟು ಹೋಗ್ತವೆ, ಅವನ್ನೆಲ್ಲ ರಿಪೇರಿ ಮಾಡೋದಕ್ಕೆ ಖರ್ಚು ಮಾಡಬೇಕಾಗ್ತದೆ. ಅದನ್ನು ಸವಕಳಿ ಅಂತ ಕರಿತೇವೆ, ಸವಕಳಿ ವೆಚ್ಚ ಅಂತ ಕರಿತೇವೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನದ ಜೊತೆ ಸವಕಳಿ ವೆಚ್ಚವೂ ಸೇರ್ಪಡೆಯಾಗಿದ್ದರೆ, ಅದನ್ನು ಕೂಡಿದ್ರೆ ಆ ಒಟ್ಟು ಮೊತ್ತವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ GNP ಅಂತ ಕರಿತೇವೆ. ಆದ್ದರಿಂದ GNPಯನ್ನು ಒಂದು ವಾಕ್ಯದ ಮೂಲಕ ವ್ಯಕ್ತಪಡಿಸೋದಕ್ಕೆ ಬರೆಯೋದಕ್ಕೆ ಸಾಧ್ಯವಾಗದೆ ಹೋದಂಥ ಪಕ್ಷದಲ್ಲಿ ಈ ಸಮೀಕರಣವನ್ನು, ಈ ಸೂತ್ರವನ್ನು ನಮೂದಿಸಿದ್ರೂ ಕೂಡ ಅದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಯಾವ ಸಮೀಕರಣವನ್ನು? GNP ಈಸ್ ಈಕ್ವಲ್ ಟು NNP ಪ್ಲಸ್ ಡಿಪ್ರಿಸಿಯೇಷನ್. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಈಸ್ ಈಕ್ವಲ್ ಟು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚ ಅಂತ ಬರೆದ್ರೆ ಅದು ಬಹಳ ಒಂದು ಸುಂದರವಾದಂಥ ಚಿಕ್ಕದಾದಂಥ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಉತ್ತರವಾಗಬಲ್ದು. ಆದ್ದರಿಂದ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಬೇಕಾಗ್ತದೆ, ಅಥವಾ ಕೆಲವು ಬಹಳ ಎಚ್ಚರಿಕೆಯಿಂದ ಆ ಅಳತೆ ಮಾಡಬೇಕಾಗುತ್ತೆ, ಲೆಕ್ಕಾಚಾರ ಮಾಡಬೇಕಾಗುತ್ತೆ, ಮಾಪನ ಮಾಡಬೇಕಾಗುತ್ತೆ. ಆಗ ಕೇವಲ ಅಂತಿಮ ಸರಕುಗಳನ್ನು ಮಾತ್ರ ಪರಿಗಣಿಸಬೇಕು. ಎಲ್ಲ ಸರಕುಗಳು ಅಂತಿಮ ಸರಕುಗಳಲ್ಲ, ನಿಮಗೆ ಗೊತ್ತಿದೆ. ನಾನು ಹೇಳಿದೆ, ಜವಳಿಯ ಉದಾಹರಣೆ ಕೊಟ್ಟೆ, ಸಿದ್ಧ ಉಡುಪಿನ ಉದಾಹರಣೆ ಕೊಟ್ಟೆ. ಹಾಗೆ ಈಗ ಬ್ರೆಡ್ಡನ್ನು ತೊಗೊಂಡ್ರೆ, ಕೇಕನ್ನು ತೊಗೊಂಡ್ರೆ ನೋಡಿ, ಗೋಧಿ ಇದೆ, ಗೋಧಿ ಅಂತಿಮ ವಸ್ತು ಅಲ್ಲ. ಗೋಧಿಯನ್ನು ಸುಗ್ಗಿ ಅಂದರೆ ಕಟಾವು ಮಾಡಿ ಅದನ್ನೆಲ್ಲ ಸಂಗ್ರಹಿಸಬೇಕು ಹೊಲದಲ್ಲಿ, ಅಥವಾ ಆ ಗೋಧಿ ಫೀಲ್ಡಲ್ಲಿ, ಗೋಧಿ ಬೆಳೆದಿರ್ತಕ್ಕಂಥ ಭೂಮಿನಲ್ಲಿರ್ತಕ್ಕಂಥ ಪೈರನ್ನೆಲ್ಲ ಕಟಾವು ಮಾಡಿ ಗೋಧಿಯನ್ನು ಸಪ್ರೇಟ್ ಮಾಡಬೇಕು, ಸಂಗ್ರಹಣೆ ಮಾಡಬೇಕು. ಮತ್ತು ಆ ಗೋಧಿಯನ್ನು ಚೆನ್ನಾಗಿ ಡ್ರೈ ಮಾಡಬೇಕು, ಒಣಗಿಸ್ಬೇಕು. ಅದು ಒಂದು ಹಂತ. ಗೋಧಿ ಪೈರನ್ನು ನಾವು ತಿನ್ನೋಕ್ಕಾಗೋದಿಲ್ಲ, ಅದಕ್ಕೆ ಅಂತಿಮ ಸರಕು ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಾಣಿಗಳು ತಿನ್ಬೋದು, ಪ್ರಾಣಿಗಳಿಗೆ ಅದು ಅಂತಿಮ ಸರಕು ಆಗಿರ್ಬೋದು, ಬಟ್ ನಮಗೆ ಅಂತಿಮ ಸರಕು ಅಲ್ಲವೇ ಅಲ್ಲ. ಹಾಗಾಗಿ ಗೋಧಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಒಂದು ಹಂತ, ಅದನ್ನೆಲ್ಲ ಒಣಗಿಸ್ತಕ್ಕಂಥದ್ದು ಒಂದು ಹಂತ, ಅದನ್ನೆಲ್ಲ ಪೌಡರ್ ಮಾಡ್ತಕ್ಕಂಥದ್ದು, ಹಿಟ್ಟು ಮಾಡ್ತಕ್ಕಂಥದ್ದು, ಫ್ಲೋರ್ ಮಾಡ್ತಕ್ಕಂಥದ್ದು ಆ ದೊಡ್ಡ ದೊಡ್ಡ ಗಿರಣಿಗಳ ಮೂಲಕ ಅಥವಾ ಫ್ಲೋರ್ ಮಿಲ್ ಮೂಲಕ ಮಾಡ್ತಕ್ಕಂಥದ್ದು. ಸೊ ಹಿಟ್ಟನ್ನು ಕೂಡ ನಾವು ತಿನ್ನೋಕ್ಕಾಗೋದಿಲ್ಲ, ಹಿಟ್ಟು ಕೂಡ ಅಂತಿಮವಾದಂಥ ಸರಕಲ್ಲ. ಅದನ್ನು ಮತ್ತೆ ಕೇಕ್ ರೂಪದಲ್ಲಿ, ಬ್ರೆಡ್ ರೂಪದಲ್ಲಿ, ಚಪಾತಿ ರೂಪದಲ್ಲಿ, ಅಥವಾ ಪಫ್ ರೂಪದಲ್ಲಿ, ಬಿಸ್ಕೆಟ್ ರೂಪದಲ್ಲಿ, ಯಾವ ರೂಪದಲ್ಲಿ ಬೇಕೋ ಆ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ಅದನ್ನು ನೇರವಾಗಿ ಅನುಭೋಗ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಹ ವಸ್ತುಗಳನ್ನು. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಕೇವಲ ಅಂತಿಮ ಸರಕುಗಳನ್ನು ಮಾತ್ರ ಪರಿಗಣಿಸಬೇಕಾಗುತ್ತೆ. ಎರಡನೇದಾಗಿ, ಪ್ರಸ್ತುತ ಸಾಲಿನ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣಿಸಬೇಕು. ಕರೆಂಟ್ ಇಯರ್, ಪ್ರಸ್ತುತ ಸಾಲು, ಫಾರ್ ಎಕ್ಸಾಂಪಲ್ 2017-18 ಸಾಲು ಅನ್ನೋದಾದರೆ, 2017-18 ಸಾಲು ಈ ವರ್ಷದ ಆರ್ಥಿಕ ವರ್ಷ, ಹಣಕಾಸಿನ ವರ್ಷ ಅನ್ನೋದಾದರೆ, 2017 ಏಪ್ರಿಲ್ನಿಂದ 2018 ಮಾರ್ಚ್ವರೆಗಿನ ಅವಧಿಯಲ್ಲಿ ಉತ್ಪಾದನೆಯಾಗುವ ಅಂತಿಮ ಸರಕುಗಳನ್ನು ಅಷ್ಟೇ ಪರಿಗಣಿಸಬೇಕಾಗುತ್ತೆ. ಮೂರು, ಇವುಗಳ ಭೌತಿಕ ಪ್ರಮಾಣವನ್ನು ಪರಿಗಣಿಸೋ ಆಗಿದಿಲ್ಲ, ಅವುಗಳ ಹಣದ ರೂಪದ ಮಾಪನವನ್ನು ಮಾಡಬೇಕು. ಹಣದ ರೂಪದ ಮಾಪನ, ಎಂಥ ಮಾಪನ? ಅಂತಿಮ ಮಾರುಕಟ್ಟೆಯಲ್ಲಿ ದೊರೆಯುವ ಬೆಲೆಗಳಲ್ಲಿ, ಮಾರುಕಟ್ಟೆಯ ಮೌಲ್ಯಗಳಲ್ಲಿ ಹಣದ ರೂಪದಲ್ಲಿ ಮಾತ್ರ ಮಾಪನ ಮಾಡಬೇಕು, ಲೆಕ್ಕಾಚಾರ ಮಾಡಬೇಕು, ಅಳತೆ ಮಾಡಬೇಕು, ಪ್ಲಸ್ ಮಾಡಬೇಕು ಅಥವಾ ಒಟ್ಟುಗೂಡಿಸ್ಬೇಕು. ನಾಲ್ಕು, ಮತ್ತೊಂದು ಎಚ್ಚರಿಕೆ ಏನು? ವರ್ಗಾವಣೆ ಗಳಿಕೆಗಳನ್ನು ಪರಿಗಣಿಸಬಾರದು, ಪರಿಗಣಿಸುವಂತಿಲ್ಲ. ಏನು ಹಾಗಂದರೆ, ವರ್ಗಾವಣೆ ಗಳಿಕೆ ಅಂದರೆ ಟ್ರಾನ್ಸ್ಫರ್ ಅರ್ನಿಂಗ್ಸ್ ಅಂತ ಕರೀತಾರೆ, ವರ್ಗಾವಣೆ ಗಳಿಕೆ. ಏನು ವರ್ಗಾವಣೆ ಗಳಿಕೆ? ಉದಾಹರಣೆಗೆ, ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬರ್ತಕ್ಕಂಥದ್ದು, ವರ್ಗಾಯಿಸ್ತಕ್ಕಂಥದ್ದು, ಅವುಗಳು ನಾವು ಉತ್ಪಾದನೆ ಮಾಡಿರುವ ಸರಕುಗಳಲ್ಲ. ನಮ್ಮ ದೇಶಕ್ಕೆ ಬೇರೆಯವರು ನೀಡಿರ್ತಕ್ಕಂಥದ್ದು, ಬೇರೆಯವರು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ವಿವಿಧ ಉದ್ದೇಶಗಳಿಗೆ, ಅವುಗಳನ್ನೆಲ್ಲ ಪರಿಗಣಿಸುವಂತಿಲ್ಲ ವರ್ಗಾವಣೆ ಗಳಿಕೆಗಳು, ಟ್ರಾನ್ಸ್ಫರ್ ಅರ್ನಿಂಗ್ಸ್. ಉದಾಹರಣೆಗೆ, ಯಾವುದೋ ಒಂದು ದೇಶದ ರಾಯಭಾರಿ ಸಿಬ್ಬಂದಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ, ಅವ್ರಿಗೆ ನೀಡಬೇಕಾದಂಥ ವೇತನ, ಅವ್ರಿಗೆ ನೀಡಬೇಕಾದಂಥ ಸವಲತ್ತುಗಳಿಗೋಸ್ಕರ ಆ ದೇಶ ನಮಗೆ ನೀಡುತ್ತೆ, ಅದನ್ನು ಪರಿಗಣಿಸೋ ಹಾಗಿಲ್ಲ. ಆದ್ದರಿಂದ ಕೆಲವು ಅನುದಾನಗಳನ್ನು ನೀಡ್ತದೆ, ಕೆಲವು ಸಂದರ್ಭದಲ್ಲಿ ಧನ ಸಹಾಯವನ್ನು ನೀಡ್ತವೆ ಬೇರೆ ದೇಶಗಳು, ಅವ್ಯಾವನ್ನು ಪರಿಗಣಿಸುವಂತಿಲ್ಲ. ನಂತರ ಉಚಿತ ಸರಕು ಮತ್ತು ಸೇವೆಗಳನ್ನು ಪರಿಗಣಿಸುವಂತಿಲ್ಲ. ನಾನೀಗ ಹೇಳ್ತಾ ಇದ್ದೇನೆ ನಿಮಗೆ, ಬೇರೆ ಯಾವುದೋ ಒಂದು ದೇಶ ನಮ್ಮ ದೇಶಕ್ಕೆ ನಾವು ಯಾವುದೋ ಆರ್ಥಿಕವಾದಂಥ ಸಂಕಷ್ಟದಲ್ಲಿದ್ದಾಗಲೋ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಯೋಜನೆಗೋ, ವಸತಿಹೀನರಿಗೆ ವಸತಿ ನಿರ್ಮಾಣವನ್ನು ಮಾಡೋದಕ್ಕೋ ಅಥವಾ ಇನ್ನೇನು ಅಂಥ ಒಂದು ವಿಶೇಷ ಸಂದರ್ಭಗಳಿಗಾಗಿ ಉಚಿತವಾಗಿ ಕೆಲವು ಸರಕು ಮತ್ತು ಸೇವೆಗಳನ್ನು ಅನ್ಯ ದೇಶಗಳು ನಮಗೆ ಕೊಡ್ತವೆ, ಅವುಗಳನ್ನು ಪರಿಗಣಿಸೋದೇನು. ಅಥವಾ ನಾವೇ ಬೇರೆ ದೇಶಕ್ಕೆ ಕೊಟ್ಟರೂ ಕೂಡ ಆ ದೇಶದ ರಾಷ್ಟ್ರೀಯ ಉತ್ಪನ್ನದ ಲೆಕ್ಕಾಚಾರದಲ್ಲಿ ನಾವು ನೀಡಿದಂಥ ಉಚಿತ ಸರಕು ಮತ್ತು ಸೇವೆಗಳನ್ನು ಪರಿಗಣಿಸಬಾರದು. ಪರಿಗಣಿಸಿದ್ರೆ ಏನಾಗುತ್ತೆ, ಲೆಕ್ಕಾಚಾರ ತಪ್ಪಾಗುತ್ತೆ. ನಮ್ಮ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅನ್ನುವ ಅರ್ಥಕ್ಕೆ ಅದು ಸ್ವಲ್ಪ ಧಕ್ಕೆಯನ್ನು ಉಂಟು ಮಾಡ್ತದೆ. ನಂತರ ಬೆಲೆಯ ಏರಿಳಿತಗಳಿಂದ ಸಂಭವಿಸುವ ಲಾಭ ನಷ್ಟಗಳನ್ನು ಪರಿಗಣಿಸುವುದಿಲ್ಲ. ಬೆಲೆಗಳು ಹೀಗೆ ಇರ್ತವೆ ಅಂತ ಹೇಳೋಕ್ಕೆ ಬರೋದಿಲ್ಲ. ನಿನ್ನೆ ಇದ್ದದ್ದ ಬೆಲೆ ಇವತ್ತಿರೋದಿಲ್ಲ, ಇವತ್ತಿರುವ ಬೆಲೆ ನಾಳೆ ಇರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋ ಹಾಗೋದಿಲ್ಲ. ವ್ಯತ್ಯಾಸಗಳು ಉಂಟಾಗ್ತಾ ಇರ್ತವೆ, ವ್ಯತ್ಯಯಗಳು ಉಂಟಾಗ್ತಾ ಇರ್ತವೆ. ಕೆಲವೊಮ್ಮೆ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ, ಕೆಲವೊಮ್ಮೆ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಜಾಸ್ತಿ ಆದಾಗ ಲಾಭ ಹೆಚ್ಚಾಗುತ್ತೆ, ಕಡಿಮೆ ಆದಾಗ ನಷ್ಟ ಆಗುತ್ತೆ. ಇವ್ಯಾವನ್ನೂ ಪರಿಗಣಿಸುವಂತೆ ಇಲ್ಲ. ಅದಕ್ಕೆ ಅಂತಿಮ ಮಾರುಕಟ್ಟೆಯ ಮೌಲ್ಯದಲ್ಲಿ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಇನ್ನು ಬಹಳ ಮುಖ್ಯವಾದಂಥ ಇನ್ನೊಂದು ಅಂಶವನ್ನು ಹೇಳದೆ ಹೋದರೆ ತಪ್ಪಾಗೋಗುತ್ತೆ. ಅಕ್ರಮ ಆದಾಯಗಳನ್ನು ಪರಿಗಣಿಸುವಂತೆ ಇಲ್ಲ. ಕೇವಲ ಸಕ್ರಮ ಆರ್ಥಿಕ ವ್ಯವಹಾರಗಳಲ್ಲಿ ಲಭ್ಯವಾಗ್ತಕ್ಕಂತಹ ಎಟುಗುವಂತಹ ಉತ್ಪಾದನೆಯಾಗ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತೆ. ನಮಗೆಲ್ಲ ತಿಳಿದೇ ಇದೆ, ನಾವು ಮಾಧ್ಯಮಗಳಲ್ಲಿ ವಿವಿಧ ರೀತಿಯಲ್ಲಿ ಇಂತಹ ಮಾಹಿತಿಗಳನ್ನು ಸುದ್ದಿ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತೇವೆ. ಅವ್ಯಾವನ್ನು ಕೂಡ ನಾವು ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಲೆಕ್ಕಾಚಾರದಲ್ಲಿ ಪರಿಗಣಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇಷ್ಟು ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಅಳತೆ ಮಾಡೋದು ಹೇಗೆ, ಲೆಕ್ಕಾಚಾರ ಮಾಡೋದು ಹೇಗೆ, ಮಾಪನ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸೋಣ. ಮೂರು ವಿಧಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡ್ಬೋದು. ಒಂದು, ಆದಾಯದ ವಿಧಾನದಲ್ಲಿ GNPಯನ್ನು ಲೆಕ್ಕಾಚಾರ ಮಾಡೋದು. ಎರಡು, ವೆಚ್ಚದ ವಿಧಾನದಲ್ಲಿ ಲೆಕ್ಕಾಚಾರ ಮಾಡೋದು. ಮೂರು, ಮೌಲ್ಯ ಸೇರ್ಪಡೆ ವಿಧಾನದಲ್ಲಿ, ವ್ಯಾಲ್ಯೂ ಆಡೆಡ್ ಅಂತ ಕರಿತೀವಿ, ವ್ಯಾಲ್ಯೂ ಅಡಿಷನ್ ಅಂತ ಕರಿತೇವೆ. ಈ ಮೂರು ವಿಧಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡ್ಬೋದು. ಆದಾಯದ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಯಾವ ರೀತಿ ಲೆಕ್ಕಾಚಾರ ಮಾಡೋದು ಅಂದರೆ, ಹೆಸರೇ ಹೇಳುತ್ತೆ, ಆದಾಯದ ವಿಧಾನ. ಆದಾಯದ ವಿಧಾನದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೂಲಿ ಮತ್ತು ವೇತನಗಳು, ಆ ರಾಷ್ಟ್ರದ ಜನತೆ ಪಡೆಯತಕ್ಕಂಥ ಕೂಲಿ ಮತ್ತು ವೇತನಗಳು ಪ್ಲಸ್ ಆ ರಾಷ್ಟ್ರದ ಭೂಮಿ ಪಡೆಯತಕ್ಕಂತಹ ಗೇಣಿ ಬಾಡಿಗೆ ಪ್ಲಸ್ ಆ ರಾಷ್ಟ್ರ ಊಟ ಮಾಡಿರ್ತಕ್ಕಂಥ ಸ್ವದೇಶಿ ಊಟ ಇರ್ತದಲ್ಲ, ಆ ಸ್ವದೇಶಿ ಊಟ ಮಾಡಿರ್ತಕ್ಕಂಥದಕ್ಕೆ ದೊರೆತಕ್ಕಂತಹ ಬಡ್ಡಿ ಮತ್ತು ಲಾಭ ಪ್ಲಸ್ ಪರೋಕ್ಷ ತೆರಿಗೆಗಳು, ಇಂಡೈರೆಕ್ಟ್ ಟ್ಯಾಕ್ಸಸ್, ವಸ್ತುಗಳ ಮೇಲೆ ಸರ್ಕಾರ ವಿಧಿಸ್ತಕ್ಕಂಥ ತೆರಿಗೆ ಇದೆಯಲ್ಲ, ವಸ್ತು ತೆರಿಗೆಗಳಿದ್ದಾವಲ್ಲ ಅದನ್ನು ಪರೋಕ್ಷ ತೆರಿಗೆ ಅಂತ ಕರೆಯಲಾಗುತ್ತೆ. ಆ ತೆರಿಗೆಗಳು ಪ್ಲಸ್ ಪ್ರತ್ಯಕ್ಷ ತೆರಿಗೆಗಳು, ನೇರವಾದಂಥ ತೆರಿಗೆಗಳು, ವ್ಯಕ್ತಿಯ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗಳು ಪ್ಲಸ್ ಸವಕಳಿ ವೆಚ್ಚ, ದುರಸ್ತಿ ವೆಚ್ಚ, ರಿಪೇರಿ ವೆಚ್ಚ, ಇವೆಲ್ಲ ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ. ಅದು ಪ್ಲಸ್ ವಿದೇಶಗಳಿಂದ ಗಳಿಸಿದ ನಿವ್ವಳ ಆದಾಯ. ವರ್ಗಾವಣೆ ಗಳಿಕೆ ಬೇರೆ, ವರ್ಗಾವಣೆ ಗಳಿಕೆಗೂ ಇದಕ್ಕೂ ನೀವು ಮಿಸ್ಟೇಕ್ ಮಾಡ್ಕೋಬಾರ್ದು, ತಪ್ಪು ತಿಳ್ಕೊಬಾರ್ದು. ನಿವ್ವಳ ಆದಾಯ, ವಿದೇಶಿ ಊಟೆಯನ್ನು ಮಾಡಿ ಅದರಿಂದ ನಮಗೆ ಎಲ್ಲ ರೀತಿಯ ಏನು ಮೈನಸ್ಗಳು ಆಗಿ ಸವಕಳಿ ವೆಚ್ಚ ಆಗ್ಬೋದು ಅಥವಾ ಎಕ್ಸ್ಪೋರ್ಟ್ ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ ಇತ್ಯಾದಿ ಇವುಗಳನ್ನೆಲ್ಲ ಪಾವತಿ ಮಾಡಿದ ನಂತರ ದೊರೆತಕ್ಕಂಥ ಆದಾಯ ಇರ್ಬೋದು. ಸೊ ಇದನ್ನೆಲ್ಲ ಒಟ್ಟಾರೆಯಾಗಿ ಒಂದು ದೇಶ ಸ್ವದೇಶೀಯವಾಗಿ ಕೈಗೊಂಡಂತಹ ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂತಹ ಉತ್ಪಾದನಾಂಗಗಳಿಗೆ ದೊರೆಯುವ ಪ್ರತಿಫಲಗಳು, ತೆರಿಗೆಗಳು, ಸವಕಳಿ ವೆಚ್ಚ ಇವನ್ನೆಲ್ಲ ಒಟ್ಟುಗೂಡಿಸಿದ್ರೆ ಆದಾಯದ ವಿಧಾನದ ಮೂಲಕ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡಬಹುದು. ತಿಳಿತಲ್ಲ, ಆದಾಯದ ವಿಧಾನದ ಮೂಲಕ ಹೇಗೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡೋದು, ಲೆಕ್ಕಾಚಾರ ಮಾಡೋದು ಅಂತ. ಎರಡನೇ ವಿಧಾನವನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ವೆಚ್ಚದ ವಿಧಾನ, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರೀತೆ. ಎಕ್ಸ್ಪೆಂಡಿಚರ್ ಮೆಥಡನ್ನು ಭಾಳ ಸುಲಭವಾಗಿ ಸಾಂಕೇತಿಕವಾಗಿ ಒಂದು ಕ್ಯಾಪ್ಸುಲ್ ರೀತಿಯಲ್ಲಿ ಸಣ್ಣದಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರನ ಜ್ಞಾಪಕದಲ್ಲಿ ಇಟ್ಕೊಂಡ್ಬಿಟ್ರೆ, ನೆನಪು ಮಾಡಿಕೊಂಡ್ರೆ ಉತ್ತರ ಬರೆಯೋದು ಭಾಳ ಸುಲಭವಾಗುತ್ತೆ. ಎಷ್ಟೆಲ್ಲ ಉತ್ತರ ಬರೆಯೋದ್ರ ಬದಲು ಸರಳವಾಗಿ ಒಂದು ಸಮೀಕರಣವನ್ನು ಬರೆದ್ರೂ ಕೂಡ ತಿಳಿಸಿದ್ರೂ ಕೂಡ ಆ ವಿಧಾನಕ್ಕೆ ಸೂಕ್ತವಾದಂಥ ಉತ್ತರ ಆಗುತ್ತೆ. ಏನು ಆ ಸೂತ್ರ? ಆ ಸೂತ್ರ ಹೀಗಿದೆ. ಜಿ ಎನ್ ಪಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಈಸ್ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ ಪ್ಲಸ್ ಆರ್ ಮೈನಸ್ ಪಿ. ಪುನರುಚ್ಚಾರ ಮಾಡ್ತೇನೆ, ಪುನಃ ಹೇಳ್ತೇನೆ. ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ ಪ್ಲಸ್ ಆರ್ ಮೈನಸ್ ಪಿ. ಈ ಸಂಕೇತಗಳು ಏನನ್ನು ಹೇಳುತ್ತೆ ಅಂತ ನೋಡೋಣ. ಸಿ ಅಂದರೆ ಕನ್ಸಂಪ್ಷನ್, ಭಾಳ ಸರಳವಾಗಿ. ಐ ಅಂದರೆ ಇನ್ವೆಸ್ಟ್ಮೆಂಟ್, ಹೂಟೆ. ಜಿ ಅಂದರೆ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್. ನೋಡಿ, ಹೂಟೆಯನ್ನು ಎರಡು ಭಾಗಗಳಾಗಿ ಅಭ್ಯಾಸ ಮಾಡ್ತೇವೆ. ಸಿ, ಇಂಗ್ಲೀಷ್ ಅಕ್ಷರ ಸಿ, ಕನ್ಸಂಪ್ಷನ್ನನ್ನು, ಖಾಸಗಿ ಅನುಭೋಗ ವೆಚ್ಚವನ್ನು ಸೂಚಿಸುತ್ತೆ. ಇವೆಲ್ಲ ಸಂಕೇತಾಕ್ಷರಗಳು. ಸಿ, ಐ, ಜಿ, ಎಕ್ಸ್, ಎಂ, ಆರ್, ಪಿ ಇವೆಲ್ಲವೂ ಕೂಡ ಸಂಕೇತಾಕ್ಷರಗಳು. ಸಿ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಲಾಗುವ ಖಾಸಗಿ ಅನುಭೋಗ ವೆಚ್ಚವನ್ನು ಸೂಚಿಸುತ್ತೆ. ಪ್ಲಸ್ ಐ ಸ್ವದೇಶಿ ಖಾಸಗಿ ಹೂಟೆಯನ್ನು ಪ್ರತಿನಿಧಿಸುತ್ತೆ. ಖಾಸಗಿ ಉದ್ದಿಮೆಗಳು, ಉದ್ಯಮ ರಂಗ ಏನು ಮಾಡುತ್ತೆ, ಆ ದೇಶದ ಒಳಗಡೆನೆ ಮಾಡ್ತಕ್ಕಂಥ ದೇಶೀಯ ಹೂಟೆ, ದೇಶೀಯ ಬಂಡವಾಳ ಹೂಡಿಕೆ, ಇದನ್ನು ಸ್ವದೇಶಿ ಖಾಸಗಿ ಹೂಟೆ ಐ ಅಂತ ಸಂಕೇತಿಸಲಾಗಿದೆ. ಪ್ಲಸ್ ಜಿ ಇದೆಯಲ್ಲ, ಜಿ ಅಂದರೆ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ. ಅದಕ್ಕೆ ಜಿ, ಸರ್ಕಾರ ಮಾಡತಕ್ಕಂತಹ ಊಟ ಏನಿದೆ ಅದು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್. ಎಕ್ಸ್ ಮೈನಸ್ ಎಂ ಇದೆಯಲ್ಲ, ಎಕ್ಸ್ ಅಂದರೆ ಎಕ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಅಂದರೆ ರಫ್ತು, ಎಂ ಅಂದರೆ ಇಂಪೋರ್ಟ್, ಇಂಪೋರ್ಟ್ ಅಂದರೆ ಆಮದು. ಈ ಎಕ್ಸ್ ಮೈನಸ್ ಎಂ ಏನನ್ನು ಹೇಳುತ್ತೆ ಅಂದರೆ ನಿವ್ವಳ ವಿದೇಶಿ ಹೂಡಿಕೆಯನ್ನು ಹೇಳುತ್ತೆ, ನೆಟ್ ಫಾರಿನ್ ಇನ್ವೆಸ್ಟ್ಮೆಂಟನ್ನು ಹೇಳ್ತದೆ. ಖರ್ಚಿನ ವಿಧಾನ ತಾನೇ, ಖರ್ಚು ಮಾಡತಕ್ಕಂಥದ್ದು, ವೆಚ್ಚ ಮಾಡತಕ್ಕಂಥದ್ದನ್ನು ತಿಳಿಸ್ತದೆ. ಸಾಮಾನ್ಯವಾಗಿ ಖರ್ಚು ಅಂತ ಅಂದರೆ ಎಕ್ಸ್ಪೆಂಡಿಚರ್, ಐ ಇನ್ವೆಸ್ಟ್ಮೆಂಟ್ ಅಂದರೆ ಹೂಟೆ, ಬಂಡವಾಳ ಹೂಡಿಕೆ. ಸಣ್ಣ ಪುಟ್ಟ ಬಾಬ್ತುಗಳಿಗೆ, ಅನುಭೋಗಕ್ಕೆ ಮಾಡತಕ್ಕಂಥ ವೆಚ್ಚ ಅದು ವೆಚ್ಚ, ಎಕ್ಸ್ಪೆಂಡಿಚರ್ ಅಂತ. ಮರು ಉತ್ಪಾದಕ ಚಟುವಟಿಕೆಗಳಲ್ಲಿ ಬಂಡವಾಳ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿಸ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್, ಹೂಟೆ, ಬಂಡವಾಳ ಹೂಡಿಕೆ ಅಂತ. ಆದ್ದರಿಂದ ಇಲ್ಲಿ ನಿವ್ವಳ ವಿದೇಶಿ ಹೂಟೆಯನ್ನು ಲೆಕ್ಕಾಚಾರ ಮಾಡೋದಕ್ಕೆ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್, ಎಕ್ಸ್ ಮೈನಸ್ ಎಂ ಅಂದರೆ ರಫ್ತು ಮೈನಸ್ ಆಮದು, ಆ ರಫ್ತಿನಲ್ಲಿ ಆಮದಿನ ಮೌಲ್ಯವನ್ನು ಕಳೆದಾಗ ಉಳಿಯತಕ್ಕಂಥದ್ದು ಇದೆಯಲ್ಲ ಅದು ನಿವ್ವಳ ವಿದೇಶಿ ಹೂಟೆ. ಪ್ಲಸ್ ಆರ್ ಮೈನಸ್ ಪಿ ಅಂದರೆ ಏನು ಅಂದರೆ, ಆರ್ ಅಂದರೆ ರೆವಿನ್ಯೂ ಅಥವಾ ರೆಸಿಟ್ಸ್ ಅಂತ, ಪಿ ಅಂದರೆ ಪೇಮೆಂಟ್ಸ್ ಅಂತ, ಪಾವತಿಗಳು, ಸಂದಾಯಗಳು ಅಂತ. ಹೀಗೆ ತಿಳ್ಕೊಳ್ಳೋಣ ಅದನ್ನು. ಸರಕು ಮತ್ತು ಸೇವೆಗಳ ಮೇಲಿನ ಸರ್ಕಾರಿ ವೆಚ್ಚ, ಸರಕು ಮತ್ತು ಸೇವೆಗಳ ಮೇಲಿನ ಸರ್ಕಾರಿ ವೆಚ್ಚ. ಆದ್ದರಿಂದ ವೆಚ್ಚದ ವಿಧಾನದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಖಾಸಗಿ ಅನುಭೋಗ ವೆಚ್ಚ, ಖಾಸಗಿ ಹೂಟೆ, ಸರ್ಕಾರದ ಹೂಟೆ ಜಿ, ಮತ್ತು ನಿವ್ವಳ ವಿದೇಶಿ ಗಳಿಕೆ, ರಫ್ತಿನಲ್ಲಿ ಆಮದು ಮೌಲ್ಯವನ್ನು, ರಫ್ತು ಮೌಲ್ಯದಲ್ಲಿ ಆಮದು ಮೌಲ್ಯವನ್ನು ಕಳೆದಾಗ ಉಳಿಯತಕ್ಕಂಥ ನಿವ್ವಳ, ಮತ್ತು ಸ್ವೀಕೃತಿಯಲ್ಲಿ, ವರಮಾನದಲ್ಲಿ, ಪೇಮೆಂಟ್ಸನ್ನು, ಪಾವತಿಗಳನ್ನು ಪೀಯನ್ನು ಕಳೆದಾಗ ಉಳಿಯತಕ್ಕಂಥ ನಿವ್ವಳ ಏನಿದೆ, ಈ ಎಲ್ಲ ರೀತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡುವುದರ ಮೂಲಕ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ವೆಚ್ಚದ ವಿಧಾನದ ಮೂಲಕ ಲೆಕ್ಕಾಚಾರ ಮಾಡಬಹುದು. ಇನ್ನೊಂದು ವಿಧಾನ ಇದೆ, ಮೌಲ್ಯ ಸೇರ್ಪಡೆ ವಿಧಾನ. ಏನು ಮೌಲ್ಯ ಸೇರ್ಪಡೆ ವಿಧಾನ ಏನನ್ನು ಹೇಳುತ್ತೆ? ಮೌಲ್ಯ ಸೇರ್ಪಡೆ ವಿಧಾನವನ್ನು ಅಳವಡಿಸ್ಕೊಂಡಿರೋದು ದ್ವಿಗಣನೆಯನ್ನು ತಪ್ಪಿಸೋದಕ್ಕೆ. ಅನೇಕ ಸಂದರ್ಭದಲ್ಲಿ ಲೆಕ್ಕಾಚಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ಪುನಃ ಅಥವಾ ಪುನರಾವರ್ತನೆಯಾಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ, ತಪ್ಪಿಸೋದಕ್ಕೆ ಮೌಲ್ಯ ಸೇರ್ಪಡೆ ವಿಧಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕುಗಳ ಮೊತ್ತ, ಸೇವೆಗಳ ಹಣದ ರೂಪದ ಮೌಲ್ಯವನ್ನು ಪ್ರಸ್ತುತ ಬೆಲೆಗಳಲ್ಲಿ ಲೆಕ್ಕಾಚಾರ ಹಾಕ್ತಕ್ಕಂಥದ್ದು. ಮೌಲ್ಯವನ್ನು ಕರೆಂಟ್ ಪ್ರೈಸಲ್ಲಿ ಲೆಕ್ಕಾಚಾರ ಹಾಕೋದಿದೆಯಲ್ಲ, ಪ್ರಸ್ತುತ ಬೆಲೆಗಳಲ್ಲಿ ಲೆಕ್ಕಾಚಾರ ಹಾಕ್ತಕ್ಕಂಥದ್ದು ಮೌಲ್ಯ ಸೇರ್ಪಡೆ ವಿಧಾನ. ಆದ್ದರಿಂದ ಒಂದು ವಸ್ತುವನ್ನು ಈಗ ಯಾವಾಗಲೋ ಹಿಂದೆ ಒಂದು 5 ವರ್ಷಗಳ ಹಿಂದೆ ಉತ್ಪಾದನೆ ಮಾಡಲಾಗಿರುತ್ತೆ ಅಂತ ಇಟ್ಕೊಳ್ಳೋಣ. 5 ವರ್ಷಗಳ ಹಿಂದೆ ಉತ್ಪಾದನೆ ಮಾಡಿದಾಗ ಅದಕ್ಕೆ ತಗಲಿರ್ತಕ್ಕಂಥ ವೆಚ್ಚ, ಆ ಲೆಕ್ಕಾಚಾರದಲ್ಲಿ ಅದರ ಬೆಲೆ, ಅವುಗಳನ್ನು ನೋಡಿದಾಗ ಅದೇ ಒಂದು ಅಂಕಿಅಂಶವನ್ನು ನೀಡುತ್ತೆ. ಪ್ರಸ್ತುತದ ಬೆಲೆಗಳಲ್ಲಿ ನೋಡಿದಾಗ ಒಂದು ರೀತಿಯ ಅಂಕಿಅಂಶಗಳನ್ನು ನೀಡುತ್ತೆ. ಅವತ್ತು ಉತ್ಪಾದನಾ ವೆಚ್ಚ ಕಡಿಮೆ ಇರುತ್ತೆ, ಇವತ್ತು ಉತ್ಪಾದನಾ ವೆಚ್ಚ ಜಾಸ್ತಿಯಾಗಿರುತ್ತೆ. ಈ ಎಲ್ಲ ಗೊಂದಲಗಳನ್ನು ಮತ್ತು ಅವುಗಳನ್ನು ಪುನಃ ಪುನಃ ಲೆಕ್ಕಾಚಾರಕ್ಕೆ ಒಳಪಡಿಸ್ತಕ್ಕಂಥದ್ದನ್ನು ತಪ್ಪಿಸೋದಕ್ಕೋಸ್ಕರ ಭಾಳ ಸರಳವಾದಂಥ ಒಂದು ಉದಾಹರಣೆಯನ್ನು ಕೊಡಬಲ್ಲೆ. ಒಂದು ವಾಹನ, ಒಂದು ದ್ವಿಚಕ್ರ ವಾಹನ, ಒಂದು ಬೈಕ್ ಅಂದ್ಕೊಳ್ಳೋಣ, ಅಥವಾ ಒಂದು ಕಾರ್ ಅಂತ ಅಂದ್ಕೊಳ್ಳೋಣ. ಒಂದು ಕಾರ್ನಲ್ಲಿ ಬೈಕ್ನಲ್ಲಿ ಅನೇಕ ಬಿಡಿಭಾಗಗಳಿದ್ದಾವೆ. ಟಯರ್ ಇದೆ, ಮಿರರ್ ಇದೆ, ಬಲ್ಬ್ಗಳಿದ್ದಾವೆ. ಇವುಗಳನ್ನೆಲ್ಲ ಒಟ್ಟುಗೂಡಿಸಿದಾಗ ಒಂದು ವಾಹನ ಆಗುತ್ತೆ. ಆ ವಾಹನ ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಕರಿತೀವಿ. ಅಂದರೆ ಗ್ರಾಹಕನಿಗೆ ಅದು ರಿಜಿಸ್ಟ್ರೇಷನ್ ನೋಂದಣಿ ಆಗೋದಕ್ಕೆ ಮುಂಚೆ ಅದಕ್ಕೆ ಪಾವತಿ ಮಾಡಬೇಕಾದಂಥ ವಿಮೆ ಇತ್ಯಾದಿಗಳನ್ನೆಲ್ಲ, ಆ ಶುಲ್ಕಗಳು ಎಲ್ಲ ಪಾವತಿ ಮಾಡೋದಕ್ಕೆ ಮುಂಚೆ ಇರತಕ್ಕಂತಹ ಬೆಲೆ. ಅಂತಿಮವಾಗಿ ಅವನು ಖರೀದಿ ಮಾಡಬೇಕಾದ್ರೆ ಅದನ್ನು ನೋಂದಾವಣೆ ಮಾಡತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಶುಲ್ಕವನ್ನು ಪಾವತಿ ಮಾಡತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ವಾಹನ ವಿಮೆಯನ್ನು ಪಾವತಿ ಮಾಡತಕ್ಕಂಥದ್ದು, ಅದೆಲ್ಲ ಸೇರ್ಪಡೆಯಾದಾಗ ಅವನಿಗೆ ಅಂತಿಮ ಮಾರುಕಟ್ಟೆಯ ಮೌಲ್ಯ ನಿರ್ಧಾರವಾಗುತ್ತೆ. ಆದ್ದರಿಂದ ಟಯರ್ನ ಉತ್ಪಾದನೆ ಮಾಡಿರ್ತಕ್ಕಂಥ ಉದ್ದಿಮೆಯಲ್ಲಿ ಒಂದು ಬಾರಿ ಟಯರ್ನ ಲೆಕ್ಕಾಚಾರಕ್ಕೆ ಒಳಪಡಿಸ್ತಕ್ಕಂಥದ್ದು, ಮತ್ತು ಅಂತಿಮವಾಗಿ ಕಾರನ್ನು ಅಥವಾ ನಿಮ್ಮ ಬೈಕನ್ನು ಖರೀದಿ ಮಾಡಿದಾಗ ಅದರೊಳಗಡೆ ವಾಹನದ ಜೊತೆ ಇದು ಸೇರಿಕೊಂಡಿರುತ್ತೆ, ತಪ್ಪು ಲೆಕ್ಕಾಚಾರಕ್ಕೆ ಆಸ್ಪದವಾಗ್ತದೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ ಮೌಲ್ಯ ಸೇರ್ಪಡೆ ವಿಧಾನವನ್ನು. ಒಂದು ಉತ್ಪನ್ನ, ಒಂದು ವಸ್ತು ಉತ್ಪಾದನೆಯಾದಂಥ ಆರಂಭಿಕ ಹಂತದಿಂದ ಪ್ರಾರಂಭಗೊಂಡು ಅಂತಿಮವಾಗಿ ಗ್ರಾಹಕನ ಕೈಗೆ ತಲುಪುವ, ಅನುಭೋಗಕ್ಕೆ ಲಭ್ಯವಾಗುವ ಹಂತದವರೆಗೆ ಪ್ರತಿ ಹಂತದಲ್ಲಿ ಮೌಲ್ಯ ಪ್ಲಸ್ ಆಗ್ತಾ ಹೋಗುತ್ತೆ, ಸೇರ್ಪಡೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಆ ಮೌಲ್ಯವನ್ನು ಸೇರ್ಪಡೆಯನ್ನು ಪರಿಗಣಿಸ್ತಕ್ಕಂತಹ ವಿಧಾನವಿದೆಯಲ್ಲ, ಇದು ಮೌಲ್ಯ ಸೇರ್ಪಡೆ ವಿಧಾನ. ಹೀಗಾಗಿ ಮೌಲ್ಯ ಸೇರ್ಪಡೆ ವಿಧಾನದ ಮೂಲಕವೂ ಕೂಡ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡಬಹುದು. ತಿಳಿತಲ್ಲ ಮಿತ್ರರೇ, ಆದಾಯದ ವಿಧಾನ, ವೆಚ್ಚದ ವಿಧಾನ, ಮೌಲ್ಯ ಸೇರ್ಪಡೆ ವಿಧಾನ. ಇನ್ನು ಎರಡನೇ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಎರಡನೇ ಕಾನ್ಸೆಪ್ಟ್ ಇದೆಯಲ್ಲ, ಇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಮಾರುಕಟ್ಟೆಯ ಬೆಲೆಯ ರಾಷ್ಟ್ರೀಯ ಆದಾಯ ಅಂತ ಕೂಡ ಕರಿಬೋದು. NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಭಾಳ ಸರಳವಾಗಿ ಮತ್ತೆ ಇದನ್ನು ಕೂಡ ಒಂದು ಸೂತ್ರದ ಮೂಲಕ ತಿಳಿಸ್ಬೋದು. NNP ಈಸ್ ಈಕ್ವಲ್ ಟು GNP ಮೈನಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದರೆ ಸವಕಳಿ ವೆಚ್ಚ. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದ್ರೆ ಉಳಿತಕ್ಕಂಥ ಉಳಿಕೆಯೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನೆಟ್ ನಿವ್ವಳ. ಆದ್ದರಿಂದ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಪಡೆಯೋದಕ್ಕೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನು ಬಂಡವಾಳ ಸರಕುಗಳಿಗಾಗಿ ಖರ್ಚು ಮಾಡಲಾಗಿರುತ್ತೋ, ಆ ದುರಸ್ತಿ ವೆಚ್ಚ, ಆ ನಿರ್ವಹಣಾ ವೆಚ್ಚ, ರಿಪೇರಿ ವೆಚ್ಚ, ಅದನ್ನೆಲ್ಲ ಕಳೆದ್ರೆ ಉಳಿಯತಕ್ಕಂಥದ್ದು ಇದೆಯಲ್ಲ, ಅದು ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕಿಂತ ಭಿನ್ನವಾದಂತಹ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ನೋಡ್ತಕ್ಕಂಥ ದೃಷ್ಟಿಕೋನ. ಇಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡುವ ದೃಷ್ಟಿಯಲ್ಲಿ ಪರಿಗಣಿಸ್ತಕ್ಕಂಥ ಆ ಒಂದು ದೃಷ್ಟಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಸವಕಳಿ ವೆಚ್ಚದ ನಂತರ ದೊರೆಯುವ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಅಂತ ತಿಳ್ಕೋಬೇಕಾಗುತ್ತೆ. ಪುನರುಚ್ಚಾರ ಮಾಡಲಾ? ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಸವಕಳಿ ವೆಚ್ಚದ ನಂತರದ ಅಂತಿಮ ಸರಕು ಮತ್ತು ಸೇವೆಗಳ ಸಮಗ್ರ ಮಾರುಕಟ್ಟೆಯ ಮೌಲ್ಯ. ಅಂದರೆ ಸವಕಳಿ ವೆಚ್ಚವನ್ನು ತೆಗಿಬೇಕು ಅಂತ ಆಯಿತು. ಉತ್ಪಾದಿಸಲಾದ ಸವಕಳಿ ವೆಚ್ಚದ ನಂತರದ ಅಂತಿಮ ಸರಕುಗಳ ಸೇವೆಗಳ ಸಮಗ್ರ ಮಾರುಕಟ್ಟೆ ಮೌಲ್ಯವನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರೀತೇವೆ. ಪ್ರಮುಖವಾಗಿ ಸೂಚ್ಯಂಕಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಈ ನಿವ್ವಳ ರಾಷ್ಟ್ರೀಯ ಉತ್ಪನ್ನದ ಬಳಕೆ ಆಗತ್ತೆ. ಒಂದು ರೀತಿಯಲ್ಲಿ ಇದು ಪ್ರಮುಖವಾದಂಥ ಸೂಚ್ಯಂಕ ಅಂತಂದ್ರೇ ತಪ್ಪಾಗಲಾರದು. ಈಗ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನಾವು ನೋಡಿದಾಗ ನಿಖರವಾದಂಥ ಸಾಮರ್ಥ್ಯ ನಮಗೆ ತಿಳಿಯೋದಿಲ್ಲ. ಆಗ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಒಂದು ರೀತಿ ಪ್ರಮುಖವಾದಂಥ ಸೂಚ್ಯಂಕವಾಗಿ ಪರಿಗಣಿಸಲ್ಪಡ್ತದೆ. ಆದ್ದರಿಂದ ಇದನ್ನು ಮಾರುಕಟ್ಟೆಯ ಬೆಲೆಯಲ್ಲಿನ ರಾಷ್ಟ್ರೀಯ ವರಮಾನ ಅಂತ ಕೂಡ ಕರೆಯಲಾಗುತ್ತೆ. ಮಾರುಕಟ್ಟೆಯ ಬೆಲೆಯ ರಾಷ್ಟ್ರೀಯ ವರಮಾನ. ಹಾಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ತಿಳ್ಕೊಂಡ ನಂತರ ನಮ್ಮನ್ನು ಅನೇಕ ಸಂದರ್ಭದಲ್ಲಿ ಗೊಂದಲಕ್ಕೆ ಈಡು ಮಾಡುವಂತಹ ಮತ್ತೊಂದು ಪರಿಕಲ್ಪನೆ ಇದೆ. ಜಿ ಎನ್ ಪಿ, ಎನ್ ಎನ್ ಪಿ ಇವುಗಳು ಮತ್ತು ಜಿ ಡಿ ಪಿ ಹಾಗೂ ಈ ಎನ್ ಡಿ ಪಿ ಅನ್ನತಕ್ಕಂತಹ ಪರಿಕಲ್ಪನೆಗಳಿದಾವೆಲ್ಲ, ಇವು ಅನೇಕ ಸಂದರ್ಭದಲ್ಲಿ ಗೊಂದಲವನ್ನು ಉಂಟು ಮಾಡ್ತವೆ. ಹಾಗಾಗಿ ಆ ಗೊಂದಲವನ್ನು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಜಿ ಡಿ ಪಿ ಅಂತಂದರೆ ಏನು? ಭಾಳ ಹೆಚ್ಚಾಗಿ ಬಳಕೆ ಆಗ್ತಕ್ಕಂಥ ಪದ ಜಿ ಡಿ ಪಿ. ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ನೋಡಿ, ಅಲ್ಲಿ ಎನ್ ಅಂದರೆ ರಾಷ್ಟ್ರೀಯ ಉತ್ಪನ್ನ, ಇಲ್ಲಿ ಡಿ ಅಂದರೆ ದೇಶೀಯ ಉತ್ಪನ್ನ ಅಂತಕ್ಕಂಥ ಪದಗಳನ್ನು ಪ್ರಯೋಗ ಮಾಡ್ತಾ ಇದ್ದೇವೆ. ಹಾಗಾಗಿ ಒಟ್ಟು ದೇಶೀಯ ಉತ್ಪನ್ನವನ್ನು ಪ್ರಚಲಿತದಲ್ಲಿ ವ್ಯಾಪಕವಾಗಿ ಬಳಕೆ ಮಾಡ್ತಾ ಇರೋದರಿಂದ ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳೋದು ಭಾಳ ಮುಖ್ಯವಾದ್ದು, ನಿರ್ಣಾಯಕವಾದ್ದು ಅಂತ ಹೇಳ್ತಾ, ಆ ಪ್ರಿಯ ಮಿತ್ರರೇ, ಜಿ ಡಿ ಪಿ ಎನ್ ಡಿ ಪಿ ನಡುವಿನ ವ್ಯತ್ಯಾಸ ಅಧ್ಯಯನ ಮಾಡೋಣ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನ, ಎನ್ ಡಿ ಪಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಿವ್ವಳ, ನೆಟ್ ಅಂದರೆ ನಿವ್ವಳ. ಹಾಗಾದರೆ ಒಟ್ಟು ದೇಶೀಯ ಉತ್ಪನ್ನವನ್ನು ಹೇಗೆ ನಾವು ಜಿ ಎನ್ ಪಿಗಿಂತ ಭಿನ್ನವಾಗಿ ನೋಡಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ ಅನ್ನೋದನ್ನು ನಾನೀಗ ಪ್ರಸ್ತುತಪಡಿಸ್ತೇನೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ವಿದೇಶಗಳಿಂದ ಬರ್ತಕ್ಕಂತಹ ವರಮಾನವನ್ನು ಕಳೆದರೆ, ಅಂದರೆ ವಿದೇಶದಿಂದ ಬರುವ ವರಮಾನವನ್ನು ಪರಿಗಣಿಸದೇ ಇರುವ ಉತ್ಪನ್ನವನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಪರಿಶುದ್ಧವಾಗಿ, ಪ್ಯೂರಾಗಿ, ಬರೀ ದೇಶದ ಒಳಗಡೆ ದೇಶೀಯವಾಗಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ವಿದೇಶಗಳಿಂದ, ಅಂದರೆ ಬಾಹ್ಯ ಮೂಲಗಳಿಂದ, ವಿದೇಶಿ ಮೂಲಗಳಿಂದ ಬರುವ ವರಮಾನವನ್ನು ಹೊರತುಪಡಿಸಿದಂತಹ ರಾಷ್ಟ್ರೀಯ ವರಮಾನದ ಈ ಪರಿಕಲ್ಪನೆಯೇ ಒಟ್ಟು ದೇಶೀಯ ಉತ್ಪನ್ನ. ಇನ್ನು ನಿವ್ವಳ ದೇಶೀಯ ಉತ್ಪನ್ನ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನಿವ್ವಳ ದೇಶೀಯ ಉತ್ಪನ್ನ ಅಂದಾಗ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಹೊರತುಪಡಿಸಿದ್ರೆ, ಸವಕಳಿ ವೆಚ್ಚವನ್ನು ಕಳೆದರೆ ದೊರೆಯುವ ಉತ್ಪನ್ನವೇ ನಿವ್ವಳ ದೇಶೀಯ ಉತ್ಪನ್ನ. ಹಾಗಾದರೆ ಯಾವ ಸವಕಳಿ ವೆಚ್ಚವನ್ನು ಇಲ್ಲಿ ಕಳೆಯೋದು ಒಟ್ಟು ದೇಶೀಯ ಉತ್ಪನ್ನದಲ್ಲಿ? ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಬಂಡವಾಳ ಸಂಪನ್ಮೂಲಗಳು ಸಾಧನಗಳು ಇದಾವೆಲ್ಲ, ಅವುಗಳ ಸವಕಳಿ ವೆಚ್ಚವನ್ನು ಕಳೆದಾಗ ಉಳಿಯುವ ಉಳಿಕೆಯೇ. ಯಾವ ಉಳಿಕೆ? ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಬಂಡವಾಳ ಸಾಧನಗಳ ಸವಕಳಿ ವೆಚ್ಚವನ್ನು ಕಳೆದಾಗ ಉಳಿಯುವ ಉಳಿಕೆ ನಿವ್ವಳ ದೇಶೀಯ ಉತ್ಪನ್ನ. ನಿವ್ವಳ ದೇಶೀಯ ಉತ್ಪನ್ನವನ್ನು ನಾವು ಅಭ್ಯಾಸ ಮಾಡುವ ಈ ಒಂದು ನಿಟ್ಟಿನಲ್ಲಿ ಗಮನಿಸಬೇಕಾದಂಥದ್ದು, ಯಾವ ಬಂಡವಾಳ ಸರಕುಗಳಿಗೆ ಮಾಡುವ ಪಾವತಿ ಅಂತ ಅಂದಾಗ ಏನಿರಬಹುದು ಅದು ಅಂತ ನೋಡೋದಾದರೆ, ನಿವ್ವಳ ರಫ್ತುಗಳಿಕೆ, ನಿವ್ವಳ ಆಮದು ಪಾವತಿಗಳು, ಇವೆಲ್ಲ ಬಂಡವಾಳ ಸರಕುಗಳಿಗಾಗಿ ಮಾಡಬೇಕಾದಂತಹ ಕೆಲವು ವೆಚ್ಚಗಳಿರ್ತವೆ. ಆ ವೆಚ್ಚಗಳನ್ನು ಕಳೆದಾಗ ದೊರೆಯತಕ್ಕಂಥದ್ದೇ ನಿವ್ವಳ ದೇಶೀಯ ಉತ್ಪನ್ನ. ಪ್ರೇಮಿತರರೇ, ಈಗ ನಿಮಗೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ, ಇವುಗಳ ನಡುವಿನ ವ್ಯತ್ಯಾಸ ಅರ್ಥವಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇದಾದ ನಂತರ ನಾವು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು PCI, ಪರ್ ಕ್ಯಾಪಿಟಾ ಇನ್ಕಮ್, ಅಂದರೆ ತಲಾದಾಯ ಅಂತ ಕರಿತೇವೆ. ತಲಾದಾಯ ಅಂದರೆ ಒಟ್ಟು ರಾಷ್ಟ್ರೀಯ ವರಮಾನವನ್ನು ಆ ರಾಷ್ಟ್ರದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ, ಅದನ್ನು ನಾವು ತಲಾವರಮಾನ ಅಥವಾ ಇದು ಒಂದು ರೀತಿಯ ಸರಾಸರಿ ವರಮಾನ ಅಂತಲೂ ಪರಿಗಣಿಸಬೇಕಾಗುತ್ತೆ. ಅನೇಕ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ವಿವಿಧ ಉದ್ದೇಶಗಳಿಗೋಸ್ಕರ ರಾಷ್ಟ್ರೀಯ ವರಮಾನದ ವಿವಿಧ ಪರಿಕಲ್ಪನೆಗಳನ್ನು ಪರಿಗಣಿಸಬೇಕಾದಂತಹ ಹಿನ್ನೆಲೆಯಲ್ಲಿ ಈ ಒಂದು ತಲಾ ಆದಾಯ, ತಲಾ ವರಮಾನ ಅನ್ನುವ ಪರಿಕಲ್ಪನೆಯನ್ನು ಕೂಡ ನಾವು ಪರಿಶೀಲಿಸಬೇಕಾಗುತ್ತೆ. ಹಾಗಾಗಿ ಒಂದು ದೇಶದ ರಾಷ್ಟ್ರೀಯ ವರಮಾನದಲ್ಲಿ ಆ ರಾಷ್ಟ್ರದ ಜನಸಂಖ್ಯೆಗೆ ಹಂಚುವಂತಹ ಪ್ರಯತ್ನವನ್ನು ಹಂಚುತ್ತೀವಿ ಅಂತ ಅಂದರೆ ವಾಸ್ತವವಾಗಿ ಹಂಚಿಕೆಯನ್ನು ಮಾಡಲಾಗ್ತದೆ ಅಂತಕ್ಕಂತಹ ಭಾವನೆ ಅಲ್ಲ. ವಿಶ್ಲೇಷಣೆಗಾಗಿ, ಅಧ್ಯಯನಕ್ಕಾಗಿ, ಕೆಲವೊಮ್ಮೆ ಸಂಪನ್ಮೂಲಗಳ ಹಂಚಿಕೆಗಾಗಿ ವಿವಿಧ ವಲಯಗಳಿಗೆ, ವಿವಿಧ ಕ್ಷೇತ್ರಗಳಿಗೆ, ವಿವಿಧ ವರ್ಗಗಳಿಗೆ ಸಂಪನ್ಮೂಲವನ್ನು ವಿತರಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಪರಿಕಲ್ಪನೆಯ ಒಂದು ಪರಿಗಣನೆ ಆಗಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಮಾನವನ್ನು ಆ ರಾಷ್ಟ್ರದ ಜನಸಂಖ್ಯೆಯಿಂದ ಭಾಗಿಸಬೇಕಾದಂತಹ ಒಂದು ಯಾವ್ಯಾವ ಸಾಮರ್ಥ್ಯಗಳಿಗೆ ಅನುಗುಣವಾಗಿ, ಆದ್ಯತೆಗಳಿಗೆ ಅನುಗುಣವಾಗಿ ನಾವು ಹಂಚಿಕೆಯನ್ನು ಮಾಡಬೇಕಾಗುತ್ತೋ ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಸರಳವಾದಂಥ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ತಲಾದಾಯ ಅಂತ ಅಂದಾಗ ರಾಷ್ಟ್ರೀಯ ವರಮಾನವನ್ನು ಆ ರಾಷ್ಟ್ರದ ಜನಸಂಖ್ಯೆಯಿಂದ ಭಾಗಿಸಿದ್ರೆ ದೊರೆಯುವ ಭಾಗಲಬ್ಧವನ್ನು ತಲಾವರಮಾನ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಪರಿಗಣಿಸಬೇಕಾಗುತ್ತೆ. ಉದಾಹರಣೆಗೆ ಹೇಗೆ ಅದನ್ನು ಒಂದು ಸರಳ ಲೆಕ್ಕಾಚಾರವನ್ನು ನೋಡೋಣ. ಯಾವುದೋ ಒಂದು ರಾಷ್ಟ್ರದಲ್ಲಿ ಆ ರಾಷ್ಟ್ರದ ವರಮಾನ 1,000 ರೂಪಾಯಿ ಇರುತ್ತೆ ಅಂತ ಭಾವಿಸೋಣ. ಏನು ಒಂದು ರಾಷ್ಟ್ರದ ವರಮಾನ ಹಾಗಾದರೆ 1,000 ಅಂತ ಆ ರೀತಿಯ ಭಾವನೆಗೆ ಹೋಗಬೇಡಿ. ಉದಾಹರಣೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ರಾಷ್ಟ್ರದ ವರಮಾನ ಎಲ್ಲಾದರೂ 1,000 ಇರುತ್ತಾ ಲಿಟ್ರಲಿ ಅನ್ನತಕ್ಕಂಥ ಸಂದೇಹ ಬೇಡ. ಜಸ್ಟ್ ಒಂದು ಉದಾಹರಣೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆ ರಾಷ್ಟ್ರದಲ್ಲಿ ವರಮಾನ 1,000 ರೂಪಾಯಿ ಇದೆ ಅಂತ ಭಾವಿಸಿ, ಆ ರಾಷ್ಟ್ರದ ಜನಸಂಖ್ಯೆ 100 ಜನ ಇದ್ದಾರೆ ಅಂತ ಭಾವಿಸಿದ್ರೆ, ಆ 1,000 ರೂಪಾಯಿ ರಾಷ್ಟ್ರೀಯ ವರಮಾನವನ್ನು 100 ಭಾಗಿಸಿದ್ರೆ ಬರ್ತಕ್ಕಂತಹ ಭಾಗಲಬ್ಧ ಇದೆಯಲ್ಲ, ಎಷ್ಟಾಗುತ್ತೆ ಭಾಗಲಬ್ಧ? 100 ಭಾಗಿಸೋದಾದರೆ 10 ಭಾಗಿಸ್ಬೇಕಾಗುತ್ತೆ. ಹಾಗಾಗಿ ಪ್ರತಿ ಆ ರಾಷ್ಟ್ರದ ಜನಸಂಖ್ಯೆಯ ವರಮಾನ 10 ರೂಪಾಯಿಗಳಾಗುತ್ತೆ. ಇದು ಒಂದು ಲೆಕ್ಕಾಚಾರಕ್ಕೆ ಅರ್ಥ ಮಾಡಿಸೋದಕ್ಕೆ ನಾನು ನೀಡ್ತಾ ಇರ್ತಕ್ಕಂಥ ವರಮಾನ. ಯಾವುದಾದ್ರೂ ರಾಷ್ಟ್ರದ ವರಮಾನ 1,000 ರೂಪಾಯಿ ಇದೆಯಾ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಉದಾಹರಣೆಗೋಸ್ಕರ ಇದನ್ನು ನೀಡ್ತಾ ಇರ್ತಕ್ಕಂಥದ್ದು. ಇದನ್ನು ಪರ್ ಕ್ಯಾಪಿಟಾ ಇನ್ಕಮ್, ತಲಾದಾಯ ಅಂತ ಕರಿತೇವೆ. ಈ ತಲಾದಾಯ ಒಂದು ರೀತಿಯಲ್ಲಿ ಸರಾಸರಿ ಆದಾಯ. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಬರೀ 10 ರೂಪಾಯಿ ವರಮಾನ ಪಡ್ಕೊಳ್ತಾನೆ ಅಂತ ಈ ಉದಾಹರಣೆ ನೀಡಿದ್ದಕ್ಕೆ ಭಾವಿಸ್ತಕ್ಕಂಥದ್ದು ತಪ್ಪಾಗುತ್ತೆ. ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಟ್ಟರೆ, ಸಣ್ಣ ಮೊತ್ತದ ಸಂಖ್ಯೆಗಳನ್ನು ಕೊಟ್ಟರೆ ನಿಮಗೆ ಸುಲಭವಾಗಿ ತಿಳಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಉದಾಹರಣೆಯನ್ನು ಕೊಡಲಾಗಿದೆ. ಹಾಗಾಗಿ ತಲಾ ರಾಷ್ಟ್ರೀಯ ವರಮಾನ ಸರಾಸರಿ ವರಮಾನ ಅರ್ಥವಾಯಿತು. ತಲಾ ಆದಾಯ ಅಂತಂದ್ರೇನು, ಸರಾಸರಿ ವರಮಾನ ಅಂತಂದ್ರೇನು? ಈ ನಿಟ್ಟಿನಲ್ಲಿ ಇಂತಹದೇ ಇನ್ನೊಂದು ಪರಿಕಲ್ಪನೆ ಇದೆ. ಅದೇನು ಅಂತಂದರೆ ಪರ್ಸನಲ್ ಇನ್ಕಮ್. ನಾನು ಹೇಳಿದ್ದು ಈಗ ಪರ್ ಕ್ಯಾಪಿಟಾ ಇನ್ಕಮ್, ತಲಾದಾಯ, ಈಗ ಹೇಳ್ತಾ ಇರತಕ್ಕಂಥದ್ದು ಪರ್ಸನಲ್ ಇನ್ಕಮ್. ಪರ್ಸನಲ್ ಇನ್ಕಮ್ ಅಂದರೆ ವೈಯಕ್ತಿಕ ಆದಾಯ. ಒಂದು ರಾಷ್ಟ್ರದಲ್ಲಿ ಆ ರಾಷ್ಟ್ರದಲ್ಲಿನ ಎಲ್ಲ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವನ್ನು ನಾವು ಪರ್ಸನಲ್ ಇನ್ಕಮ್ ಅಂತ ಕರಿತೇವೆ. ವೈಯಕ್ತಿಕ ಆದಾಯ, ಒಬ್ಬ ವ್ಯಕ್ತಿ ನಿಜವಾಗಲೂ ಏನು ಅವನ ಸಂಪಾದನೆ ಮಾಡ್ತಾನೆ, ಗಳಿಸ್ತಾನೆ, ದುಡಿತಾನೆ, ಅದು ಆ ವರಮಾನದ ಒಟ್ಟು ಮೊತ್ತವನ್ನು. ಪರ್ಸನಲ್ ಇನ್ಕಮನ್ನು ಲೆಕ್ಕಾಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಾದಾಯದಲ್ಲಿ ಕಂಪನಿ ತೆರಿಗೆಗಳನ್ನು ತೆಗೆದುಹಾಕಿದ್ರೆ, ಕಳೆದರೆ, ಹಾಗೂ ಹಂಚಿಕೆಯಾಗದೇ ಇರತಕ್ಕಂತಹ ಲಾಭವನ್ನು ಕಳೆದರೆ, ಮತ್ತು ಸಾಮಾಜಿಕ ಭದ್ರತೆಗೆ ನೀಡುವ ಕೊಡುಗೆಗಳನ್ನು ತೆಗೆದುಹಾಕಿದ್ರೆ, ಅದಕ್ಕೆ ವರ್ಗಾವಣೆ ಗಳಿಕೆಯನ್ನು ಸೇರ್ಪಡೆ ಮಾಡಿದ್ರೆ ಅದನ್ನು ಪರ್ಸನಲ್ ಇನ್ಕಮ್ ಅಂತ ಕರಿತೇವೆ. ಸ್ವಲ್ಪ ಗೊಂದಲ ಆಯಿತು ಅಂತ ಕಾಣಿಸುತ್ತೆ, ಮತ್ತೊಮ್ಮೆ ನಿಮಗೆ ಹೇಳ್ತೇನೆ. ಪರ್ಸನಲ್ ಇನ್ಕಮ್ ಅಂತಂದರೆ ವೈಯಕ್ತಿಕ ಆದಾಯ ಅಂತಂದರೆ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತ. ಒಂದು 100 ಉದಾಹರಣೆಗೆ ಹಾಗೆ ಒಂದು ಸಣ್ಣ ಉದಾಹರಣೆಯನ್ನೇ ನೋಡೋಣ. ಒಂದು ರಾಷ್ಟ್ರದಲ್ಲಿ ಒಂದು 100 ಜನ ಇದ್ದಾರೆ, ಆ ರಾಷ್ಟ್ರದ ಜನಸಂಖ್ಯೆ 100 ಅಂತ ಭಾವಿಸೋಣ. ಆ 100ರಲ್ಲಿ ಮೊದಲನೇ ವ್ಯಕ್ತಿಯಿಂದ 100ನೇ ವ್ಯಕ್ತಿಯವರೆಗೆ ಪ್ರತಿಯೊಬ್ಬ ವ್ಯಕ್ತಿ ಪಡೆಯತಕ್ಕಂತಹ ಆದಾಯವನ್ನು ಸೇರಿಸಿದ್ರೆ, ಕೂಡಿದ್ರೆ ದೊರೀತಕ್ಕಂತಹ ಒಟ್ಟು ಮೊತ್ತ. ಒಬ್ಬ ವ್ಯಕ್ತಿ 100 ರೂಪಾಯಿ ಸಂಪಾದನೆ ಮಾಡ್ಬೋದು, ಒಬ್ಬ ವ್ಯಕ್ತಿ 1,000 ರೂಪಾಯಿ ಸಂಪಾದನೆ ಮಾಡ್ಬೋದು, ಇನ್ನೊಬ್ಬ ವ್ಯಕ್ತಿ 10,000 ರೂಪಾಯಿ ಸಂಪಾದನೆ ಮಾಡ್ಬೋದು, ಇನ್ನೊಬ್ಬ ವ್ಯಕ್ತಿ 1,00,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಇವುಗಳನ್ನೆಲ್ಲ ಒಟ್ಟಾರೆಯಾಗಿ ಕೂಡಿದ್ರೆ ಬರುವಂತಹ ಒಟ್ಟು ಮೊತ್ತವನ್ನು ತುಂಬ ಸರಳವಾಗಿ ವೈಯಕ್ತಿಕ ವರಮಾನ ಅಂತ ಕರೆಯಲಾಗುತ್ತೆ. ವೈಯಕ್ತಿಕ ವರಮಾನ ಅಂತ ತಿಳಿಬೇಕಾಗುತ್ತೆ. ಲೆಕ್ಕಾಚಾರ ಮಾಡೋದು ಹೇಗೆ ಹಾಗಾದರೆ ಅನ್ನೋದಾದರೆ, ರಾಷ್ಟ್ರಾದಾಯ ಮೈನಸ್ ಕಂಪನಿ ತೆರಿಗೆ ಮೈನಸ್ ಹಂಚಿಕೆಯಾಗದ ಲಾಭ ಮೈನಸ್ ಸಾಮಾಜಿಕ ಭದ್ರತೆ ಕೊಡುಗೆಗಳು ಪ್ಲಸ್ ವರ್ಗಾವಣೆ ಗಳಿಕೆ, ಇದನ್ನು ವೈಯಕ್ತಿಕ ವರಮಾನ ಅಂತ ಕರೆಯಲಾಗುತ್ತೆ. ಆದ್ದರಿಂದ ರಾಷ್ಟ್ರಾದಾಯದಲ್ಲಿ ಕಂಪನಿ ತೆರಿಗೆಗಳನ್ನು ಕಳೆದರೆ, ಒಂದು ಉದ್ದಿಮೆಯಲ್ಲಿ ಉತ್ಪತ್ತಿಯಾದಂಥ ಒಟ್ಟು ಉತ್ಪನ್ನದಲ್ಲಿ ಆ ಕಂಪನಿಗೆ ವಿಧಿಸ್ತಕ್ಕಂಥ ನೇರ ತೆರಿಗೆಗಳಿರ್ತವೆ, ಆ ತೆರಿಗೆಯನ್ನು ತೆಗೆದರೆ, ಯಾಕೆಂದರೆ ಉಳಿದದ್ದೇ ತಾನೇ ಉತ್ಪಾದನಾಂಗಗಳಿಗೆ ದೊರೀತಕ್ಕಂಥದ್ದು, ಲಭ್ಯವಾಗ್ತಕ್ಕಂಥದ್ದು. ಹಂಚಿಕೆಯಾಗದಂತಹ ಲಾಭವನ್ನು ಆ ಒಂದು ನಿರ್ದಿಷ್ಟ ಸಾಲಿನಲ್ಲಿ, ಒಂದು ವರ್ಷದಲ್ಲಿ ವಿವಿಧ ಪಾಲುದಾರರು ಇರ್ತಾರೆ, ಅವರಿಗೆ ಆ ಲಾಭದ ಒಂದು ಭಾಗವನ್ನು ಹಂಚಿದೆ ವಿವಿಧ ಉದ್ದೇಶಗಳಿಗೋಸ್ಕರ, ಹಾಗೆ ಮೀಸಲಿಟ್ಟುಕೊಂಡ್ರೆ ಅಂತಹದು ಅದನ್ನು ಹಂಚಿಕೆಯಾಗದ ಲಾಭ ಅಂತ ಕರಿತೇವೆ. ಇನ್ನು ಸಾಮಾಜಿಕ ಭದ್ರತೆಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ಅಂತ ಕರಿತೇವೆ. ಆ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ಗೆ ಮಾಡತಕ್ಕಂಥ ಪಾವತಿಗಳು ಪ್ಲಸ್ ವರ್ಗಾವಣೆ ಗಳಿಕೆಗಳು. ಸೊ ಇವನ್ನೆಲ್ಲ ಮೈನಸ್ ಮಾಡಿದಾಗ ನಾವು ಆ ವೈಯಕ್ತಿಕ ವರಮಾನವನ್ನು ಪಡಿತೇವೆ. ಇನ್ನು ಮತ್ತೊಂದು ಕಾನ್ಸೆಪ್ಟ್ ಇದೆ, ಮತ್ತೊಂದು ಪರಿಕಲ್ಪನೆ ಇದೆ, ಅದನ್ನು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೇವೆ. ನೋಡಿ ವಿದ್ಯಾರ್ಥಿಗಳೇ, ಪರ್ಸನಲ್ ಇನ್ಕಮ್ ಅಂದ್ವಿ, ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ವಿ, ಹಾಗೆ ಇದಕ್ಕೆ ರಿಲೇಟ್ ಆಗಿರತಕ್ಕಂಥ ಸಂಬಂಧಪಟ್ಟಂಥ ಮತ್ತೊಂದು ಇನ್ಕಮ್ ಇದೆ, ಅದನ್ನು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ. ವ್ಯಕ್ತಿಯ ಸರಾಸರಿ ವರಮಾನ ಒಂದು, ವ್ಯಕ್ತಿಯ ನಿಜವಾದಂತಹ ಗಳಿಕೆ ಅದನ್ನು ಪರ್ಸನಲ್ ಇನ್ಕಮ್ ಅಂತಕ್ಕಂಥದ್ದು ಒಂದು ನಮಗೆಲ್ಲ ತಿಳಿದಿರಲಿ, ಸ್ಪಷ್ಟವಾಗಿ ತಿಳಿದಿರಲಿ. ನಾವು ಗಳಿಸುವ, ದುಡಿಯುವ, ಸಂಪಾದಿಸುವ ಎಲ್ಲ ಹಣವನ್ನು ಖರ್ಚು ಮಾಡೋಕ್ಕಾಗೋದಿಲ್ಲ. ನಾವು ದುಡಿಯುವ ಯಾವ ಮೊತ್ತದ ಹಣವನ್ನು ಖರ್ಚು ಮಾಡಲಿಕ್ಕೆ ಬರುತ್ತೆ, ಖರ್ಚು ಮಾಡೋಕ್ಕೆ ಸಾಧ್ಯವಾಗುತ್ತೆ, ಅದನ್ನು ಮಾತ್ರ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ. ಹಾಗಾದರೆ ವ್ಯಕ್ತಿ ವಿನಿಯೋಗಿಸಬಹುದಾದ, ಖರ್ಚು ಮಾಡಬಹುದಾದಂಥ ಆದಾಯವನ್ನು ನಾವು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಥವಾ ವೈಯಕ್ತಿಕ ವಿನಿಯೋಗ ಮಾಡಬಹುದಾದ, ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ಆದಾಯ ಅಂತ ಕರಿತೀವಿ. ಹೇಗಿದನ್ನು ಲೆಕ್ಕಾಚಾರ ಮಾಡೋದು? ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ಆದಾಯವನ್ನು ವೈಯಕ್ತಿಕ ಆದಾಯದಲ್ಲಿ ವೈಯಕ್ತಿಕ ನೇರ ತೆರಿಗೆಗಳನ್ನು ಕಳೆದರೆ, ವೈಯಕ್ತಿಕ ನೇರ ತೆರಿಗೆಗಳು ಅಥವಾ ಅನುಭೋಗ ವೆಚ್ಚ ಪ್ಲಸ್ ಉಳಿತಾಯ ಇವುಗಳನ್ನು ಕಳೆದರೆ, ಇದನ್ನು ನಾವು ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ಆದಾಯ ಅಂತ ಕರಿತೀವಿ. ಸರಳವಾಗಿ ಹೀಗೆ ತಿಳ್ಕೊಳ್ಳೋಣ, ಏನಂತ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂದರೆ ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ಆದಾಯ ಅಂದರೆ, ವೈಯಕ್ತಿಕ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆಗಳನ್ನು ವೈಯಕ್ತಿಕ ತೆರಿಗೆಗಳನ್ನು ಕಳೆದಾಗ ದೊರೆಯುವ ನಿವ್ವಳವೇ ಆ ನೆಟ್ ಇನ್ಕಮ್ಮೇ, ಅದನ್ನು ವೈಯಕ್ತಿಕ ಆದಾಯ ಅಂತ ಕರಿತೀವಿ. ಯಾವುದು ವೈಯಕ್ತಿಕವಾದಂಥ ನೇರ ತೆರಿಗೆಗಳು ಅಂದರೆ, ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್, ವರಮಾನ ತೆರಿಗೆ, ಆದಾಯ ತೆರಿಗೆ ಅಂತ ಕರಿತೀವಿ. ನಮಗೆ ಬರತಕ್ಕಂತಹ ವರಮಾನ ಸೀಮಿತವಾದಂಥ ನಿಗದಿಯಾದಂತಹ ಮಿತಿಗೆ ಇಂತ ಹೆಚ್ಚಾಗಿದ್ದಾಗ ನಾವು ವರಮಾನ ತೆರಿಗೆಯನ್ನು ನೀಡಬೇಕಾಗುತ್ತೆ. ಇನ್ನು ವೃತ್ತಿ ತೆರಿಗೆ, ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕರಿತೀವಿ. ನಾವು ಮಾಡತಕ್ಕಂಥ ವೃತ್ತಿಯ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಇದೆಯಲ್ಲ, ಇದು ವೃತ್ತಿ ತೆರಿಗೆ, ವರಮಾನ ತೆರಿಗೆ, ಇದೆರಡನ್ನೂ ನೇರ ತೆರಿಗೆ ಅಂತ ಕರಿತೇವೆ. ಆದ್ದರಿಂದ ಈ ತೆರಿಗೆ ಅಥವಾ ನೇರ ತೆರಿಗೆಯನ್ನು ಕಳೆದಾಗ ಉಳಿತಕ್ಕಂಥ ನಿವ್ವಳ ವೈಯಕ್ತಿಕ ಆದಾಯ. ಆದ್ದರಿಂದ ವೈಯಕ್ತಿಕ ಆದಾಯದಲ್ಲಿ ನೇರ ತೆರಿಗೆಗಳನ್ನು ಕಳೆದಾಗ ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ವರಮಾನ ಲಭ್ಯವಾಗುತ್ತೆ. ಓ, ಈಗ ನಿಮಗೆಲ್ಲ ಒಂದು ಖಚಿತವಾದಂತಹ ಚಿತ್ರಣ ದೊರೆತಿದೆ, ರಾಷ್ಟ್ರೀಯ ವರಮಾನದ ವಿವಿಧ ಪರಿಕಲ್ಪನೆಗಳು ಯಾವುದು ಅಂತ ಅಂದ್ಬಿಟ್ಟು. ಈಗಾಗಲೇ ನೀವು ಗಮನಿಸಿದ್ರಿ, ಜಿ ಎನ್ ಪಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಎನ್ ಎನ್ ಪಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಹಾಗೆ ಅದರ ಜೊತೆ ಜೊತೆಯಲ್ಲೇ ಒಟ್ಟು ದೇಶೀಯ ಉತ್ಪನ್ನ ಮತ್ತು ನಿವ್ವಳ ದೇಶೀಯ ಉತ್ಪನ್ನ ಜಿ ಡಿ ಪಿ ಎನ್ ಡಿ ಪಿಯನ್ನು ನೀವು ಅಭ್ಯಾಸ ಮಾಡಿದ್ರಿ, ತಲಾದಾಯವನ್ನು ಅಭ್ಯಾಸ ಮಾಡಿದ್ರಿ ಅಥವಾ ಸರಾಸರಿ ಆದಾಯವನ್ನು ಅಭ್ಯಾಸ ಮಾಡಿದ್ರಿ, ವೈಯಕ್ತಿಕ ಆದಾಯವನ್ನು ಅಭ್ಯಾಸ ಮಾಡಿದ್ರಿ ಹಾಗೂ ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ಆದಾಯವನ್ನು ಅಭ್ಯಾಸ ಮಾಡಿದ್ರಿ. ಪ್ರೇಮಿತರೇ, ಇಷ್ಟೊತ್ತು ನೀವು ರಾಷ್ಟ್ರೀಯ ವರಮಾನದ ವೈಯಕ್ತಿಕ ಅಥವಾ ವಿವಿಧ ಪರಿಕಲ್ಪನೆಗಳನ್ನು ಕುಳಿತು ಸಾವಧಾನವಾಗಿ ನೀವೆಲ್ಲರೂ ಆಲಿಸಿ ಇದನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮುಂದೆ ನಾನು ರಾಷ್ಟ್ರೀಯ ವರಮಾನದ ಮಾಪನಗಳ ಬಗ್ಗೆ ಮತ್ತು ಅದನ್ನು ಮಾಪನ ಮಾಡುವ ಸಮಸ್ಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ಶುಭ ವಿರಾಮವನ್ನು ಹೇಳ್ತಾ ಇದ್ದೀನಿ. ಗುಡ್ ಬೈ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರಸಿಂಹನ್ ಎಂಎಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ಮತ್ತು ಸಂಕಲನ ರಶ್ಮಿ ಅಮ್ಮೆಂಬಳ.